ಪ್ರತಿಷ್ಠಿತ್ಯಪ್ಯಯೇಹಾನೀತಿರ್ಸಿತಮೋಪಂಥಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಇವತ್ತು ಪ್ರೋಗ್ರಾಮು ಊರಿಗೆ ಬರ್ತಲ್ಲ ಲಾಸ್ಟ್ ಅಂತ ಹೇಳಿದ್ದೆ, ಪೋಸ್ಟ್ಪೋನ್ ಆಗಿದೆ, ಅದರಿಂದ ಪಾಠ ಇರುತ್ತದೆ. ಅದರಿಂದ ಏನಾಯ್ತು, ಈಗ ಇನ್ನೂ ಟೈಮ್ ಇದೆ ನಮಗೀಗ. ಭಾಗವತಕ್ಕೆ ಬೇರೆ ಶುರು ಮಾಡೋಕ್ಕಿಲ್ಲ, ಪಶ್ಚಿಮಾಸ ಬೇಡ. ಅದಕ್ಕೆ ಭಾಗವತದಲ್ಲಿ ಋಷಭಗೀತ ಎಲ್ಬರು ರಿವೈಸ್ ಮಾಡೋದು, ಋಷಭಗೀತ ಒಂದು ಎಲ್ಬರು ಇಂಪಾ ನಮಗೆ ಇದು ಮಂಗಳಕ್ಕೆ ಅನುಕೂಲ ಆಗಾಗೆ ಹೆಚ್ಚು ಪ್ರಮೇಯ ಇರತಕ್ಕಂಥ ಕೆಲವು ಗೀತೆಗಳನ್ನು ರಿವೈಸ್ ಮಾಡಿ, ಇದು ಆಶ್ವೀಜ ಮಾಸ ಶುಕ್ರ ಕೃಷ್ಣಪಕ್ಷ ಡೇಟ್ ನಾಳೆ ಹೇಳ್ತೀರಿ ಅಂತೆ, ಅವತ್ತು ಅದಕ್ಕೆ ಫಿಕ್ಸ್ ಮಾಡೋದು. ಸೊ ಅದು ಪುಸ್ತಕ ಯಾವ್ದು ಹೇಳಿ, ಇವತ್ತು ನಾಳೆ ಹೇಳಿದ್ದು, ನಾಳೆ ಋಷಭಗೀತ ತಂದುಬಿಡಿ. ಇದು ಇದು ಮೂದೋಗುತ್ತೆ ಹೆಚ್ಚು ಕಡಿಮೆ. ಋಷಭಗೀತ ತಂದುಬಿಟ್ರೆ ಅದೊಂದು ಎರಡು ಮೂರು ದಿವಸ ಆಗುತ್ತೆ. ಅದಾದಮೇಲೆ ಇನ್ನೊಂದು ಕಪಿಲಗಿ ಕೆಲವರು ಯಾವ್ಯಾವ್ದು ಅಲ್ಲಿ ಟೈಮ್ ಸಿಗುತ್ತೋ ಅಟ್ ಮಾಡ್ತಾ ಹೋಗ್ಬೋದು. ಎಂ ಬ್ರಹ್ಮ ನೀವೇ ಹೇಳಿ, ಯಾವ್ದ್ರಲ್ಲಿ ಬರುತ್ತೆ ಸುಮ್ಮನೆ, ಯಾವ್ದ್ರಲ್ಲಿ ಬರುತ್ತೆ ಬರ್ತಾ ಹೋಗ್ಬಿಟ್ಟಿದೆ, ಯಾವ್ದ್ರಲ್ಲಿ ಬರುತ್ತೆ, ಯಾರು ಹೇಳ್ತೀರಿ? ಒಂದು ಒಂದು ಎರಡು ಬರೋಕ್ಕಾಗಿದೆ, ಎಲ್ಲ ಬಂದ್ಬಿಡುತ್ತೆ. ಹನ್ನೆರಡು ಜನ ಮಾತಾಡ್ಕೊಬಿಟ್ರೆ ಆಗುತ್ತೆ, ಸಿಗಲೇಬೇಕು ಅಲ್ಲಿಗೆ ಹೆಲ್ಪ್ಲೈನ್. ಅದು ಹನ್ನೆರಡು ಜನ ಹೆಲ್ಪ್ಲೈನ್ ಕೊಡೋದಿಲ್ಲ. ಅಲ್ಲ ಅಲ್ಲ, ಯಾವುದು ಯಾವುದು ಪಂಚಮಸ್ಕಂದ ಗ್ಯಾರಂಟಿ ಲಾಕ್ ಮಾಡಲೇ ಆಗ್ತಾರಲ್ಲ, ಹಾಗೆ ಗ್ಯಾರಂಟಿ ಅಲ್ಲ ಇದು ಹೇಳಬೇಕದು 100%. ನಿಮಗೆ ಆಶ್ಚರ್ಯ ಅಂದರೆ, ಒಂದು ಸರಿಯಾದ ಪ್ರಶ್ನೆಗೆ ಉತ್ತರ ಕೊಡದೆ ಹೋದರೆ ಲೂಸ್ 50 lakhs 25 lakhs ಆ ಥರ. ಆ ಪ್ರಶ್ನೆ ಆ ಸ್ಟೇಜಲ್ಲಿ ಯಾವ ಸ್ಟೇಜಲ್ಲಿ ಇದ್ದಾರೆ ಪ್ರಶ್ನೆಗಳು. ಇವತ್ತರ ಸುಮ್ಮನೆ ನೋಡಿಬಿಟ್ರೆ ನಾವು ಎಷ್ಟೋ ಸರಿ ಪುರಾಣ ಪ್ರಶ್ನೆ ಸಾಮಾನ್ಯ ಬಂದಿದೆ, ಎಷ್ಟೋ ಸರಿ ಪುರಾಣಿಕರು ತಪ್ಪು ಪುರ್ತ ಕೊಟ್ಟಿದ್ದಾರೆ ಅದಕ್ಕೆ ಕೂತವ್ರು. ಅಂದರೆ ಎಷ್ಟು ಇಂಪಾರ್ಟೆಂಟ್ ನಮಗೆ ಇಲ್ಲಿ ಏನು ಅರ್ಥ ಆಗಿದೆ, ಇದು ಚಾನ್ಸ್ ಅಷ್ಟೇ ಇದು ನಮಗೆ. ಆಗ ಶಾಸ್ತ್ರದಲ್ಲಿ ಒಂದೊಂದು ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಗೊತ್ತಾಗುತ್ತೆ. ಅದು ನಿಮಗೆ ಬರಬೇಕಷ್ಟೇ, ಅಕೇಶನ್ ಸಿಗಬೇಕಷ್ಟೇ. ಆ ಸಿಕ್ಕರೆ ಕೊಟ್ಟರೆ ಅದು ಉಪಯೋಗ ಓದಲ್ಲ, ಎಲ್ಲ ರೆಡಿ ಇರಬೇಕು ನಾವು. ಆ ಒಂದೊಂದು ಪ್ರಶ್ನೆಗೆ ನಿಮಗೆ 25 ಆದರೆ ಶಾಸ್ತ್ರದಲ್ಲಿ ಎಷ್ಟು ಮಹತ್ವ ಇರುತ್ತೆ. ಯಮದೇವತರು ಯಾವ್ದಾರು ಪ್ರಶ್ನೆ ಕೇಳಿದ್ರೆ ತಗೊಳ್ಳಿ, ಉತ್ತರ ಕೊಟ್ಬಿಟ್ರೆ ರೆಕಾರ್ಡ್ ರಿಲೀಸ್ ಮಾಡಿದ್ರೆ ಮುಗಿದೋಯ್ತು. ಅಲ್ಲಿ ರಾಜಾ ಬೆಳಗಾಗಿದ್ದು ಹಾಗೆ ತಾನೆ, ನಾರಾಯಣ ಒಂದೇ ಪ್ರಶ್ನೆ ಉತ್ತರ, ಮೋಸ್ಟ್ ಇಂಪಾರ್ಟೆಂಟ್ ಆನ್ಸರ್ ಕೊಟ್ಬಿಟ್ಟ. ಅದನ್ನ ಅರ್ಥ ಮಾಡ್ಕೊಂಡು ಯಾವುದನ್ನು ಏನು ಮಾಡೋಂಗಿಲ್ಲ, ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾವುದಕ್ಕೆ ಸಂದ ಅಂತ ಗ್ಯಾರಂಟಿ ಆಯ್ತು. ಈಗ ಹೋಯ್ತು ಮತ್ತೆ ಎಲ್ಲಿರ್ಬೋದು. ಅದೇ ಒಂದು ವಾರ ಪ್ರಶ್ನೆ ಕೇಳಿಬಿಟ್ರೆ ಏನು ಮಾಡ್ತೀರಿ, ಒಂದು ವಾರ ಬರೀ ಪ್ರಶ್ನೋತ್ತರಗಳು ಹೇಳೋಕ್ಕಾಗುತ್ತಾ? ಹಾಂ, ಬರೋದೇ ಇಲ್ಲ ಆಡಿದ್ದೆ ಯಾರಾಗ. ಪ್ರಶ್ನೋತ್ತರಗಳು ಏನು ಮಾಡ್ತೀರಿ ಕೇಳ್ಬೋದು, ಬೇಕಾಷ್ಟು ಕೇಳ್ಬೋದಾಗ ಯಾವ್ದು ಎಲ್ಲೇ ಬರೋ. ಅದೇ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಇಲ್ಲಿ ಎಷ್ಟು ಆ್ಯಕ್ಚುಲಿ ಎಷ್ಟೊಂದು ಕಂಟೆಂಟ್ಸ್ ಆ್ಯಂಡ್ ಇಂಡೆಕ್ಸ್ ಅದಿಲ್ಲದೆ ಹೋದರೆ ಹಿಂದಿನ ಕಾಲದ ಜನ ಯಾತಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಅಂತ. ಇವತ್ತು ನಮಗೆ ಕಂಟೆಂಟ್ಸ್ ಇದೆ, ಓದ್ಕೊಂಬಿಡ್ಬೋದು. ರಾಯರ ಕಾಲಿಗೆ ಏನೇನೂ ಇಲ್ಲ, ಕಂಟೆಂಟ್ಸ್ ಇಲ್ಲ, ಇಂಡೆಕ್ಸ್ ಇಲ್ಲ, ಎಲ್ಲ ತಲೆಯಲ್ಲೇ ಇರಬೇಕೇ ಹೊರತು ಬೇರೆ ಕಡೆ ಇಲ್ಲ. ಅವತ್ತಿನ ಛಾಯ್ ಅವತ್ತೇನು ಬಾ, ಇವತ್ತು ನಾವೇನೋ ಪುಸ್ತಕ ಬರೀತೀವಿ ಅಂದರೆ ಅದಕ್ಕಿಂತ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಅವತ್ತಿನ ಪುಸ್ತಕ ಎವ್ರಿಥಿಂಗ್ ಇನ್ ದೇರ್ ಹೆಡ್. ಇವತ್ತು ರೆಫರೆನ್ ಮಾಡಿ ಹೇಳ್ತೀವಿ ಅಂದರೆ ಜ್ಞಾನ ಅಲ್ಲ, ಆ ಸ್ಟೇಜ್ ಇತ್ತು. ಇವತ್ತೇನು ಎಲ್ಲ ರೆಡಿ ಇದೆ ನಮಗೆ, ಇವತ್ತು ಓದೋದೊಂದು ಬಿಟ್ಟು ಎಲ್ಲ ಇದೆ ನಮಗೆ, ಪ್ರತಿಯೊಂದು ಇದೆ. ಇಂಡೆಕ್ಸು ಅದು ಪೇಜ್ ನಂಬರು ಎಷ್ಟು ಕಡೆ ಬರುತ್ತೆ ಅಂದ್ಕೊಡ್ಬೋದು ನಾವು. ಇಂಡೆ ಪದಕ್ಕೆ ಬಂದು ಎಷ್ಟೆಷ್ಟು ಕಡೆ ಬರುತ್ತೆ ಅವರ ತಲೆಯಲ್ಲೇ ಇರ್ತಿತ್ತು ಎಲ್ಲ ಕೂಡ. ಆದ್ದರಿಂದ ಅವ್ರು ವ್ಯಾಖ್ಯಾನ ಬರೀ ಇಲ್ಲವರು ವ್ಯಾಖ್ಯಾನ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಆ ರೀತಿ ಬರೆದಿದ್ದಕ್ಕೆ ಅಷ್ಟು ವ್ಯಾಲಿಡ್ ಇವತ್ತಿಗೂ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅವ್ರು ಏನು ಮಾಡಿದ್ದಾರೆ ಬೇರೆ ಅರ್ಥದ ವಿಷಯ ಬಿಟ್ಬಿಡಿ, ರೆಫರೆನ್ಸ್ ದೃಷ್ಟಿಯಿಂದ ತೊಗೊಂಡ್ರು ಕೂಡ ಅವ್ರು ಕೂಡ ರೆಫರೆನ್ಸ್ ಆಗಲಿ ಇದಾಗಲಿ ಹುಡುಕಿ ನೋಡಿ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಹಿಂದಿದ್ದೇವೆ ಅಂತ ಅರ್ಥ ಮಾಡಿಕೊಂಡ್ರೆ ಅವ್ರ ಜ್ಞಾನದ ರೀತಿಯೇ ಬೇರೆ. ಸೊ ಪಂಚಮಸ್ಕಂದ ಅದರಲ್ಲಿ ತರಬೇಕು. ಪಂಚಮಸ್ಕಂದ ಯಾರ ಕಥೆಗಿತ್ತೋ ಮುಂಚೆ ಬರುತ್ತೆ, ಇನ್ನೂ ಬಜೀತಿ ಆಗುತ್ತೆ. ಯಾವ ಸ್ಟೇಜಲ್ಲಿ ಬರುತ್ತೆ ಪಂಚಮಸ್ಕಂದದಲ್ಲಿ ಎಷ್ಟೇ ಕಥೆಯಾಗಿ ಬರುತ್ತೆ ಕಂಠ. ಅದೇ ಅದೇ ನಾನು ಕೇಳ್ತಿರೋದು, ಈಗ ಎಲ್ಲಿ ಬರುತ್ತೆ, ಯಾರು ಯಾರು ಹೇಳೋದು? ಋಷಭ ಯಾರು? ದೇವರು. ಯಾರ ಮಗ? ಯಾರ ಮಗನೇ ಅವತಾರ ಮಾಡಿದ್ದು? ನಾಭಿರಾಜ. ನಾಭಿರಾಜ ಯಾರ ಮಗ? ಬಜೀತಿ ಆಯ್ತು ಮತ್ತೆ. ಅದು ಹೆಂಡತಿ ಯಾರು? ಹೋಗಿ ನಾಭಿರಾಜ ಹೆಂಡತಿ ಯಾರು? ತಂದೆ ಹೆಸರು ಗೊತ್ತಾಯ್ತು, ತಾಯಿ ಹೆಸರು ಪರಮಾತ್ಮನಿಗೆ ಅಲ್ಲ, ಹೆಂಡತಿ ಜಯಂತಿ ಹೆಂಡತಿ, ಋಷಭನ ಪರಮಾತ್ಮನ ಹೆಂಡತಿ, ತಾಯಿ ಮೇರುದೇವಿ. ಮೇರುದೇವಿ ಗೊತ್ತಾಯ್ತಾ? ಮೇರುದೇವಿಯ ತಂಗಿ ತಂಗಿಯರೆಲ್ಲ ಇವರು ತಮ್ಮಂದಿರ ಹೆಂಡದರು, ಅವೆಲ್ಲ ಇದೆ. ಅದೆಲ್ಲ ಯೋಚನೆ ಮಾಡಿ ಬೇರೆ ಬೇರೆ ಪ್ರಮೇಯ ಅರ್ಥ ಮಾಡ್ಕೊಳ್ಳೋದೊಂದು, ಆರ್ಗ್ಯುಮೆಂಟ್ಸ್ ಅರ್ಥ ಮಾಡ್ಕೊಳ್ಳೋದೊಂದು, ನೇಮ್ ವೈಸ್ ಸ್ಟಡಿ, ನೇಮ್ ವೈಸ್ ಸ್ಟಡಿ, ಸ್ಟೋರಿ ವೈಸ್ ಸ್ಟಡಿ ಗೊತ್ತಾಯ್ತಾ? ಅವು ಕಾಂಟೆಕ್ಸ್ಟ್ ವೈಸ್ ಸ್ಟಡಿ, ಅದೇ ಡಿಫರೆಂಟ್ ಸ್ಟಡಿನ ಮಾಡ್ತಾ ಹೊರಟ್ರೆ ಎಲ್ಲ ಜ್ಞಾಪಕ ಇರುತ್ತೆ. ಆ ರೀತಿ ಮಾಡೋದ್ರಿಂದ ನಮಗೆ ಕಂಪ್ಲೀಟ್ ಮಾಸ್ಟ್ರಿ ಸಿಗುತ್ತೆ. ಯಾವುದೇ ಪ್ರಸಂಗ ಎಲ್ಲೇ ಬಂದರೂ ಕೂಡ ಅಲ್ಲಿಂದ ಇಮಿಡಿಯೇಟ್ ಹಿಂದೆ ಕೇಳಬೇಕು, ಹೇಳಬೇಕು 4-5 ಜನ ಹಿಂದೆ ಹೇಳಬೇಕು, ಅದನ್ನು ಹೇಳಬೇಕು, ಮುಂದೆ ಯಾರೋ ಅದನ್ನು ಹೇಳಬೇಕು, ಹಿಂದೆ ಮುಂದೆ ಎಲ್ಲ ಕೂಡ ಗೊತ್ತಿರಬೇಕು. ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗ ಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಶಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ಪೃಷ್ಠಭ್ರಾಮ್ಯದಮಂದ ಮಂದರಗಿರಿಗ್ರಾವಗ್ರಕಂಡೋಯನಾನ್ ನಿದ್ರಾಲೋಃ ಕಮಠಾಕೃತೇರ್ಭಗವತಃ ಶ್ವಾಸಾನಿಲಾಃ ಪಾಂತು ವಃ ಯಸ್ ಸಂಸ್ಕಾರ ಬಲಾನುವರ್ತನವಶಾತ್ ವೇಲಾನಿಫೇನಾಂಭಸಾಂ ಯಾತಾಯಾತ ಪತಂದ್ರಿತಂ ಜಲನಿಧೇಃ ನಾದ್ಯಾಪಿ ವಿಶ್ರಾಮ್ಯತಿ ಪುರಾಣ ಸಂಖ್ಯಾ ಸಂಭೂತಿಂ ಅಸ್ಯ ವಾಚ್ಯ ಪ್ರಯೋಜನೆ ದಾನಂ ದಾನಸ್ಯ ಮಹಾತ್ಮ್ಯಂ ಪಾಠಾದಿಶ್ಚ ನಿಬೋಧತಾ ಬ್ರಾಹ್ಮಂ ದಶ ಸಹಸ್ರಾಣಿ ಪಾದ್ಮಂ ಪಂಚೋನಷಷ್ಟಿಕಂ ಶ್ರೀವೈಷ್ಣಂ ತ್ರಯೋವಿಂಶಚತುರ್ವಿಂಶತಿ ಶೈವಕಂ ದಶಾಷ್ಟೌ ಶ್ರೀ ಭಾಗವತಂ ನಾರದಂ ಪಂಚವಿಂಶತಿ ಮಾರ್ಕಂಡೇಯಂ ನವಾಗ್ನೇಯಂ ದಶ ಪಂಚಚತುಶ್ಶತಂ ಚತುರ್ದಶ ಭವಿಷ್ಯಂ ಸ್ಯಾತ್ ತಥಾ ಪಂಚದಶಾನಿ ಚ ದಶಾಷ್ಟೌ ಬ್ರಹ್ಮವೈವರ್ತಂ ಲಿಂಗಮೇಕಾದಶೈವತು ಚತುರ್ವಿಂಶತಿ ವಾರಾಹಂ ಏಕಾಶೀತಿ ಸಹಸ್ರಕಂ ಸ್ಕಾಂದಂ ಶತಂ ತಥಾ ಚೈಕಂ ವಾಮನಂ ದಶಕೀರ್ತಿತಂ ಕೌರ್ವಂ ಸಪ್ತದಶ ಖ್ಯಾತಂ ಮಾತ್ಸ್ಯಂ ತಚ್ಚ ಚತುರ್ದಶ ಏಕೋನವಿಂಶತ್ ಸೌಪರ್ಣಂ ಬ್ರಹ್ಮಾಂಡಂ ದ್ವಾದಶೈವತು ಏವಂ ಪುರಾಣ ಸಂದೋಹಶ್ಚತುರ್ಲಕ್ಷ ಉದಾಹೃತಃ ತತ್ರಾಷ್ಟಾದಶ ಸಹಸ್ರಂ ಶ್ರೀಭಾಗವತಮಿಷ್ಯತೆ ಇದಂ ಭಗವತಃ ಪೂರ್ವಂ ಬ್ರಹ್ಮಣೇನಾಭಿಪಂಕಜೇ ಸ್ಥಿತಾಯ ಭವ ಅಲ್ಲಿ ಅಲ್ಲಿಂದ ಆಗಬೇಕಿತ್ತಲ್ಲ ಅದೇ ಅಲ್ಲಿವರೆಗೂ ಓದಿತ್ತು ಇದಂ ಭಗವತಃ ಪೂರ್ವಂ ಬ್ರಹ್ಮಣೇನಾಭಿಪಂಕಜೇ ಭಾಗವತದ ಬಗ್ಗೆ ಹೇಳ್ತಾ 18,000 ಶ್ಲೋಕ ಯಾವುದಕ್ಕಿದೆ ಭಾಗವತಕ್ಕಿದೆ ಅಂಥೇಳಿ ಇದ್ರ ವೈಶಿಷ್ಟ್ಯ ಏನು ಅಂದರೆ ಇದಂ ಈ ಭಾಗವತ ಭಗವತಃ ಪೂರ್ವಂ ಬ್ರಹ್ಮಣೇನಾಭಿಪಂಕಜೇ ಸ್ಥಿತಾಯ ಮೊದಲಿಗೆ ಸಾಕ್ಷಾತ್ ಭಗವಂತನೇ ನಾಭಿಪಂಕಜೇ ಸ್ಥಿತಾಯ ಬ್ರಹ್ಮಣೇ ನಾಭಿ ಕಮಲದಲ್ಲಿ ಕೂತಂಥ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದಿದು ಈ ವಿಶೇಷ ಒಂದು ಅಂಶ ತಿಳಿಯುತ್ತೆ ಏನು ಅಂದರೆ ಭಗವಂತ ಬರೆದಿದ್ದು ಭಾಗವತ ಅಂತ ಅಷ್ಟೇ ಇಟ್ಕೊಂಡ್ರೆ ಭಗವಂತ ಬರೆದಿದ್ದು ಭಾಗವತ ಅಂತ ಅಷ್ಟೇ ತಿಳ್ಕೊಂಡ್ರೆ ವೇದವ್ಯಾಸರು ಭಗವಂತ ಅವ್ರು ಬರೆದ 18 ಪುರಾಣಗಳು ಏನಾಯ್ತು ಅಲ್ಲಿಗೆ ಭಾಗವತ ಆಗಬೇಕು ಬ್ರಹ್ಮಸೂತ್ರ ಕೂಡ ಏನದು ಭಾಗವತ ಮಹಾಭಾರತ ಭಾಗವತ ಆ ಬ್ರಾಡೆಸ್ಟ್ ಸೆನ್ಸಲ್ಲಿ ಅರ್ಥ ಬಂತು ಹಾಗಿದೆ ಎಲ್ಲದಕ್ಕೂ ಕಾಮನ್ ಆಯ್ತಲ್ಲ ಸ್ಪೆಷಲ್ ಅಂದರೆ ಹಾಗಲ್ಲ ಭಾಗವತ ಭಗವಂತನ ವೇದವ್ಯಾಸ ರೂಪದಿಂದ ಬರೆದಿದ್ದು ಉಳಿದ 18 ಪುರಾಣ ಇದು ಹಾಗಲ್ಲ ಭಗವತ ಬ್ರಹ್ಮಣೆ ಮೂಲ ರೂಪದ ಪರಮಾತ್ಮನೇ ಉಪದೇಶ ಮಾಡಿದ್ದು ಅದಕ್ಕೆ ಭಾಗವತ ಅರ್ಥ ಆಯ್ತಾ ಈಗ ಈ ಗರುಡಾದಿ ಪುರಾಣಗಳು ಮೂಲ ರೂಪದಿಂದ ಉಪದೇಶ ಮಾಡಿದರೂ ಕೂಡ ಬ್ರಹ್ಮಾದೇವರು ಉಪದೇಶ ಮಾಡಿದ್ದಲ್ಲ ವ್ಯತ್ಯಾಸ ಇದೆ ಇದು ಭಾರಿ ಮಹತ್ವ ಬಂತು ಅರ್ಥ ಆಯ್ತಾ ಭಗವತ್ ಬ್ರಹ್ಮಣೇ ನಾಭಿಪಂಕಜೇ ಸ್ಥಿತಾಯ ಭವಭೀತಾಯ ಕಾರುಣ್ಯಾತ್ ಸಂಪ್ರಕಾಶಿತಂ ಆಗ ಮೇಲೆ ನೋಡ್ತಾರೆ ಬರೀ ಆಕಾಶ ಕೆಳ ನೋಡ್ತಾರೆ ಬರೀ ನೀರು ಮೇಲೆ ಆಕಾಶದಲ್ಲಿ ಏನಿಲ್ಲ ಸೂರ್ಯ ಚಂದ್ರ ನಕ್ಷತ್ರ ಏನೇನೇನೇನೂ ಇಲ್ಲ ಕೆಳಗಡೆಗೆ ನೀರು ಬಿಟ್ಟರೆ ನೀರಿನಲ್ಲಿ ಪ್ರಾಣಿಗಿಣಿ ಅವ್ಯಾವ್ಯಾವ್ಯಾವುದೂ ಇಲ್ಲ ಇಂಥ ಸ್ಥಿತಿ ಆಗ ಭವಭೀತಾಯ ಕಾರುಣ್ಯಾತ್ ಸಂಪ್ರಕಾಶಿತಂ ಬ್ರಹ್ಮದೇವರ ಭವಭಯ ಅಂತ ಕೇಳಿದರೆ ಈ ನಮಗಿರ್ತಕ್ಕಂಥ ಭವಭಯ ಅಲ್ಲ ಆ ಏನು ಮಾಡಬೇಕು ಅಂತ ಬ್ರಹ್ಮದೇವರು ಯೋಚನೆ ಮಾಡಿದರು ಆಗ ಒಂದು ಶಬ್ದ ಕಿವಿ ಬಿತ್ತು ಏನಂತ ತಪ ತಪ ಅಂತೇಳಿ ಆದರೆ ಕಾಂಟೆಸ್ಟ್ ಹೇಳ್ತಾರೆ ಕಾರುಣ್ಯಾತ್ ಸಂಪ್ರಕಾಶಿತಂ ಕರುಣೆಯಿಂದ ಪರಮಾತ್ಮ ಏನು ಮಾಡ್ದ ಇದನ್ನು ಅವ್ರ ಉಪದೇಶವನ್ನು ಮಾಡ್ದ ಎಷ್ಟು ಶ್ಲೋಕ ಮಾಡ್ದ 4 ಶ್ಲೋಕ ಚತುಶ್ಲೋಕಿ ಭಾಗವತ ಹಾಗೆ ಬೇರೆ ಪುರಾಣಗಳಿಗೆ ಮೂಲದಲ್ಲಿ ಈ ಥರ ಇಲ್ಲ ಅದು ಬಂದು ಮುಂದೆ ಎಕ್ಸ್ಪ್ಯಾಂಡ್ ಆಯಿತು ಅದಕ್ಕೆ ಭಾಗವತ ಆದಿ ಭಾಗವತ ಮೂಲ ಭಾಗವತ ಚತುಶ್ಲೋಕಿ ಭಾಗವತ ಅಂತ ಅದಕ್ಕೆ ಪ್ರಸಿದ್ಧಿ ಸ್ಥಿತಾಯ ಭವಭೀತಾಯ ಕಾರುಣ್ಯಾತ್ ಸಂಪ್ರಕಾಶಿತಂ ಆದಿ ಮಧ್ಯಾವಸಾನೇಶು ವೈರಾಗ್ಯಾಖ್ಯಾನ ಸಂಯುತಂ ಇದರ ವೈಶಿಷ್ಟ್ಯ ಏನು ಅಂದರೆ ಆದಿ ಮಧ್ಯ ಅವಸಾನೇಶು ವೈರಾಗ್ಯಾಖ್ಯಾನ ಸಂಯುತಂ ಆದಿ ಮೊದಲಿಗೆ ಮಧ್ಯದಲ್ಲಿ ಅವಸಾನ ಕೊನೆಗೆ ಆದಾವಂತೇಜ ಮಧ್ಯೇಜ ಅಂತ ಅರ್ಥ ವೈರಾಗ್ಯ ಆಖ್ಯಾನ ಸಂಯುತಂ ವೈರಾಗ್ಯದ ಕಥೆಗಳನ್ನು ತಿಳಿಸ್ತಕ್ಕಂಥದ್ದು ಬೇರೆ ಪುರಾಣದಲ್ಲೂ ಬರುತ್ತೆ ಇಲ್ಲಿ ಆದಾವಂತೇಜ ಮಧ್ಯೇಜ ಇದ್ರ ವೈಶಿಷ್ಟ್ಯ ಥ್ರೋಔಟ್ ಅಂತ ಅರ್ಥ ಥ್ರೋಔಟ್ ಏನು ಬರುತ್ತೆ ಇದರಲ್ಲಿ ಭಕ್ತಿ ಓರಿಯೆಂಟೆಡ್ ಜ್ಞಾನಿ ಓರಿಯೆಂಟೆಡ್ ವೈರಾಗ್ಯ ಓರಿಯೆಂಟೆಡ್ ಇದು ಬೇರೆ ಕಡೆ ಹಾಗಲ್ಲ ಬೇರೆ ಕಡೆ ಹೇಳ್ತಾ ಇರ್ತೇ ಇರುತ್ತಿಲ್ಲ ಅಂತಲ್ಲ ಬಟ್ ಇದು ಡೈರೆಕ್ಟ್ ಇದು ಅವೆಲ್ಲ ಸ್ವಲ್ಪ ಇಂಡೈರೆಕ್ಟು ಇದು ಸ್ಟ್ರೈಟು ಅವು ಸ್ವಲ್ಪ ಏನದು ಡಿವಿಯೇಷನ್ ಇರುತ್ತೆ ಇದೆ ಅದಕ್ಕೋಸ್ಕರನೇ ಭಾಗವತಕ್ಕೆ ಅಷ್ಟು ಮಹತ್ವ ಬಂತು ಇನ್ನೇನಿದೆ ಹರಿಲೀಲಾ ಕಥಾವ್ರಾತ ಅಮೃತಾನಂದಿ ಸತ್ಪುರಂ ಸರ್ವ ವೇದಾಂತ ಸಾರಂ ಯತ್ ಬ್ರಹ್ಮಾತ್ಮೇಕತ್ವ ಲಕ್ಷಣಂ ವಸ್ತ್ವದ್ವತೀಯಂ ತನ್ನಿಷ್ಠಂ ಕೈವಲ್ಯೈಕೈ ಪ್ರಯೋಜನಂ ಹರಿಲೀಲಾ ಕಥಾವ್ರಾತ ಅಮೃತ ಆನಂದಿತ ಸತ್ಸುರಂ ಹರಿಲೀಲಾ, ಹರಿಯ ಲೀಲೆಗಳನ್ನು ತಿಳಿಸ್ತಕ್ಕಂತಹ ಕಥೆ. ವ್ರಾತ ಅಂದ್ರೇನೋ ಗುಂಪು, ಕಥೆಗಳ ಗುಂಪು ಅಂತಕ್ಕಂತಹ ಅಮೃತ. ಅಮೃತದಿಂದ ಆನಂದಿತ ಸತ್ಸುರಂ, ದೇವತೆಗಳಿಗೂ ಆನಂದ ಕೊಡ್ತಕ್ಕಂಥ ಗ್ರಂಥ ಶ್ರೀಮದ್ ಭಾಗವತ. ಇದರಲ್ಲಿ ಕಥೆಗಳಿದೆ, ಪರಮಾತ್ಮ ಲೀಲೆಗಳಿದೆ, ಒಂದೆರಡಲ್ಲ ಅವತಾರಗಳ ಲೀಲೆ ಇದೆ. ಅದು ಕೂಡ ಅವತಾರ ಲೀಲೆಗಳ ಗುಂಪೇ ಬಂದಿದೆ, ಅದರಿಂದ ಅಮೃತ ಇದ್ದಾಗಿದೆ ಅದು. ಅದು ಸಜ್ಜನರು ದೇವತೆಗಳೆಲ್ಲ ಏನು ಮಾಡ್ತಾರೆ, ಸಂತಶ್ಚ ಸುರಾಚ ಸತ್ಸುರಾಹ ಅಂತ ಇಟ್ಕೊಂಡಾಗ ಸಜ್ಜನರಿಗೆ ಮತ್ತು ದೇವತೆಗಳಿಗೂ ಕೂಡ ಆನಂದ ಕೊಡ್ತಕ್ಕಂಥ ಗ್ರಂಥ. ಸರ್ವ ವೇದಾಂತ ಸಾರಂ ಯತ್ ಬ್ರಹ್ಮಾತ್ಮೈಕತ್ವ ಲಕ್ಷಣಂ. ಸರ್ವ ವೇದಾಂತ ಸಾರಂ, ಎಲ್ಲ ವೇದಾಂತ ಶಬ್ದಕ್ಕೆ ಎರಡರ್ಥ. ಒಂದು ವೇದಾಂತ ಅಂದ್ರೆ ಏನೋ ಉಪನಿಷತ್ತು ಅಂತ ಅರ್ಥ, ಇನ್ನೊಂದು ವೇದಾಂತ ಅಂದರೆ ಬ್ರಹ್ಮಸೂತ್ರ ಅಂತ ಅರ್ಥ. ವೇದಾಂತ ಕೃತ್ ವೇದ ವಿದೇವಚಾಹಂ, ಎಲ್ಲಿ ಬಂದಿದೆ ಭಗವದ್ಗೀತೆಯಲ್ಲಿ. ವೇದಾಂತ ಕೃತ್ ಅಂದ್ರೆ ಏನಲ್ಲಿ ಉಪನಿಷತ್ ಅಂತ ಅರ್ಥ ಮಾಡಬಾರ್ದು, ಯಾತಕ್ಕೆ ಬರೆದಿರೋದು ಅಂತ ಬಂದಿರೋದ್ರಿಂದ ಉಪನಿಷತ್ ಅರ್ಥ ಮಾಡಬಾರ್ದು, ಬ್ರಹ್ಮಸೂತ್ರ ಅಂತ ಅರ್ಥ ಮಾಡಬೇಕು. ಬೇರೆ ಪ್ರಸಂಗ ನೋಡಿ ಅರ್ಥ, ಎರಡರ್ಥನೂ ಇರೋದ್ರಿಂದ ಯಾವ ಅರ್ಥ ಅಂಬುದು ಪ್ರಸಂಗ ನೋಡಿ ಹೇಳಬೇಕು. ಸರ್ವ ವೇದಾಂತ ಸಾರಂ ಯತ್ ಬ್ರಹ್ಮಾತ್ಮೈಕತ್ವ ಲಕ್ಷಣ. ವಿಶೇಷ ಏನು ಅಂದರೆ ಬ್ರಹ್ಮಾತ್ಮೈಕತ್ವ ಲಕ್ಷಣ, ಬರೀ ಪರಮಾತ್ಮರ ಹಿರಿಮೆಯನ್ನೇ ಸಾರತಕ್ಕಂಥ ಹಿರಿಮೆ ಇದಕ್ಕಿದೆ. ವಸ್ತು ಅದ್ವಿತೀಯಂ ತನ್ನಿಷ್ಠಂ ಕೈವಲ್ಯೈಕ ಪ್ರಯೋಜನಂ. ಅದು ಅದ್ವಿತೀಯ ವಸ್ತು. ಮತ್ತು ವಸ್ತು ಅಂದ್ರೇನು, ಸದಾಕಾಲ ಇರುತ್ತೆ, ನಿತ್ಯ ಅಂತ ಅರ್ಥ. ನಿತ್ಯವಾದದ್ದು ಪರಮಾತ್ಮ, ಅದ್ವಿತೀಯ, ಇನ್ನೊಬ್ಬನಂಥ ನಿತ್ಯ ವ್ಯಕ್ತಿ ಸ್ವತಂತ್ರ ಇಲ್ಲ. ತನ್ನಿಷ್ಠಂ ಅಂತ ಪರಮಾತ್ಮರ ಬಗ್ಗೆ ಹೇಳ್ತಕ್ಕಂಥದ್ದು. ಇದರ ಫಲ ಏನು ಅಂದರೆ ಕೈವಲ್ಯೈಕ ಮೋಕ್ಷವೊಂದೇ ಪುರುಷಾರ್ಥ. ಭಾಗವತ ಕೇಳಿದರೆ ಏನು ಪ್ರಯೋಜನ, ಮೋಕ್ಷರೇ ಪ್ರಯೋಜನ. ಪರುಷ್ಟ ಪದ್ಯಾಂ ಪೂರ್ಣಮಾಸ್ಯಾಂ ಹೇಮಸಂ ಹೇಮಸಿಂ ಹಂಸ ಸಮನ್ವಿತಂ ದದಾತಿಯೋ ಭಾಗವತಂ ಸಯಾತಿ ಪರಮಾಂ ಗತಿಂ. ಯಾರು ಪ್ರೋಷ್ಠಪದ್ಯಾಂ ಪೌರ್ಣಮಸ್ಯಾಂ, ವೆರಿ ವೆರಿ ಇಂಪಾರ್ಟೆಂಟ್, ಪ್ರೋಷ್ಠಪದಿ ಹುಣ್ಣಿಮೆ, ಪ್ರೋಷ್ಠಪದಿ ಹುಣ್ಣಿಮೆ ದಿವಸ ಇದು ಭಾರಿ ಸೆಟ್ ಪನ್ನೆ ಬಂದಿದ್ದು. ಪ್ರೋಷ್ಠಪದಿ ಹುಣ್ಣಿಮೆ ಬಂದಿದ್ದು ತುಂಬ ಜನ ಮಂಗಳವಾರ ಮಾಡಿಬಿಟ್ಟಿರ್ತಾರೆ, ಆ್ಯಕ್ಚುಲಿ ಸೋಮವಾರನೇ ಮಾಡಬೇಕು, ಗೊತ್ತಾಯ್ತಾ? ಎರಡು ಕಾರಣ, ಭಾಳ ಜನಕ್ಕೆ ಗೊತ್ತಿಲ್ಲ, ಹುಣ್ಣಿಮೆ ಸೋಮವಾರ ಬಂದರೆ ದೊಡ್ಡ ಪರ್ವಕಾಲ, ಯಾಕಂದರೆ ಸೋಮ ಚಂದ್ರ ಪೂರ್ಣ ಚಂದ್ರ ಇರ್ತಾನಾದ್ರಿಂದ ಪರ್ವಕಾಲ. ಯಾರು ಬರೆಯೋದಿಲ್ಲ ನೋಡಿ, ನಾನು ಇಂಪಾರ್ಟೆಂಟ್ ಅಂತ. ಅಮಾವಾಸ್ಯೆ ಭಾನುವಾರ ಬಂದರಷ್ಟೇ, ಸೋಮವಾರ ಬಂದರೆ ಅಮಾವಾಸ್ಯ, ಸೂರ್ಯ ಚಂದ್ರ ಇಬ್ಬರಿಗೂ ಸಂಬಂಧಪಟ್ಟಿದ್ದಾದ್ರಿಂದ ಭಾನುವಾರ ಅಮಾವಾಸ್ಯೆ ಬಂದರೆ, ಸೋಮವಾರ ಅಮಾವಾಸ್ಯೆ ಬಂದರೆ ಪರ್ವಕಾಲ, ಹುಣ್ಣಿಮೆ ಸೋಮವಾರ ಬಂದರೆ ಭಾರಿ ಪರ್ವಕಾಲ. ಅದು ಎರಡನೇದು ಪ್ರೋಷ್ಠಪದ್ಯಂ, ಭಾದ್ರಪದ ಮಾಸದ ಹುಣ್ಣಿಮೆ, ಪರಿಷತ್ತಿನಾದ ಹೊರಟಿದ್ದೆ ವಿಶೇಷವಾಗಿ ಅವತ್ತಿನ ದಿವಸ. ಹೇಮಸಿಂಹ ಸಮನ್ವಿತಂ, ಹೇಮಸಿಂಹ ಸಮನ್ವಿತಂ, ಹೇಮಸಿಂಹ ಅಂದರೆ ಬಂಗಾರದ ಸಿಂಹವನ್ನು ಕೂಡಿರತಕ್ಕಂತಹ ಭಾಗವತನ ಬಂದರೆ, ಭಾಗವತದ ಜೊತೆಗೆ ಬಂಗಾರ ಸಿಂಹವನ್ನು ಮಾಡಿಸಿ ದಾನ ಮಾಡಿ ಅಂತ ಹೇಳ್ತಾರೆ. ದದಾತಿಯೋ ಭಾಗವತಂ ಸಯಾತಿ ಪರಮಾಂ ಗತಿಂ, ಅವನಿಗೆ ಪರಮಗತಿ ಸಿಗುತ್ತೆ. ಅದು ಹಿಂದೆ ಹೇಳಿದ್ರು ದಾನ ಮಹಾತ್ಮ್ಯ ಅಂತ ಹೇಳಿದ್ರಲ್ಲ, ಅದು ಸೇರಿಕೊಂಡಿದೆ ಅಂತ ಅರ್ಥ. ರಾಜಂತೆ ತಾಪದನ್ಯಾನಿ ಪುರಾಣಾನಿ ಸತಾಂಗಣೆ ಯಾವನ್ನ ದೃಶ್ಯತೆ ಸಾಕ್ಷಾತ್ ಶ್ರೀಮದ್ ಭಾಗವತಂ ಪರಂ. ಎಷ್ಟು ಚೆನ್ನಾಗಿದೆ ಶ್ಲೋಕ ಅದು. ರಾಜಂತೆ ತಾವದನ್ಯಾನಿ ಪುರಾಣಾನಿ ಸತಾಂ ಗಣೆ ಯಾವತ್ ನ ದೃಶ್ಯತೆ ಸಾಕ್ಷಾತ್ ಶ್ರೀಮದ್ ಭಾಗವತಂ ಪರಂ. ಅನ್ಯಾನಿ ಪುರಾಣಾನಿ, ಬೇರೆ ಪುರಾಣಗಳೆಲ್ಲ ಸತಾಂ ಗಣೆ ಸಜ್ಜನರ ಗುಂಪಿನಲ್ಲಿ, ತಾವತ್ ರಾಜಂತೆ ಅಲ್ಲಿವರೆಗೂ ಭಾರಿ ಚೆನ್ನಾಗಿರಿಸುತ್ತೆ. ಬೇರೆ ಪುರಾಣಗಳ ಮಹತ್ವ ಎಲ್ಲಿವರೆಗೂ, ಅಲ್ಲಿವರೆಗೂ ಎಲ್ಲಿವರೆಗೂ ಅಂದರೆ ಯಾವನ್ನ ದೃಶ್ಯತೆ ಸಾಕ್ಷಾತ್ ಶ್ರೀಮದ್ ಭಾಗವತಂ ಪರಂ. ಶ್ರೀಮದ್ ಭಾಗವತ ಕಣ್ಣಿ ಬೀಳೋವರೆಗೂ ಬೇರೆ ಪುರಾಣ ಕೇಳಿ ಹಬ್ಬ ಹಬ್ಬ ಅಂತಾನೆ. ಭಾಗವತ ಕೇಳಿದ ಮೇಲೆ ಇದೊಂದೇ ಹಬ್ಬ, ಉಳಿದಕ್ಕೆಲ್ಲ ಇಲ್ಲ ಅಂತ ಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ವೆರಿ ಸಿಂಪಲ್. ಸೂರ್ಯೋದಯಕ್ಕಿಂತ ಮುಂಚೆ ಚಂದ್ರ, ಸೂರ್ಯ ನಕ್ಷತ್ರಗಳು ಏನು ಜೋರೇ ಜೋರು, ಸೂರ್ಯ ಉದಯ ಆದಮೇಲೆ ಉಳಿದ ಅಡ್ರೆಸ್ ಕೂಡ ಸಿಗೋದಿಲ್ಲ, ಬರೀ ಯಾರು ಸೂರ್ಯ ಒಂದೇ. ಅದು ಆ ರೀತಿಯಲ್ಲಿ ಸೂರ್ಯಾಸ್ತ, ಸೂರ್ಯನ ಬೆಳಕಿನ ಮುಂದೆ ಅವೆಲ್ಲ ಎಲ್ಲಿ ಹೋಗಿಲ್ಲ ಅಲ್ಲೇ ಇರುತ್ತೆ. ನಮ್ಗೆ ಸೂರ್ಯನ ಬೆಳಕು ಜಾಸ್ತಿ ಆದಾಗ ಏನಾಗುತ್ತೆ, ಅವೆಲ್ಲ ಕಾಣೋದಿಲ್ಲ ಅಂತ, ಅವೆಲ್ಲ ಕಾಣೋದಿಲ್ಲ. ಅದರಿಂದಾಗಿಯೇ ಭಾಗವತ ಕಣ್ಣಿ ಬಿದ್ದ ಮೇಲೆ ಉಳಿದ ಗ್ರಂಥಗಳ ಪ್ರಕಾಶ ಕಡಿಮೆ ಆಗುತ್ತೆ ಅಂತ, ಪ್ರಕಾಶ ಕಡಿಮೆ ಆಗುತ್ತೆ. ಆದ್ದರಿಂದ ಬೇರೆ ಪುರಾಣಗಳು ಇಲ್ಲ ಅಂತ ಹೇಳಲಿಲ್ಲ, ಶ್ರೇಷ್ಠ ಅಲ್ಲ ಅಂತ ಹೇಳಲಿಲ್ಲ, ಭಾಗವತಕ್ಕಿಂತ ಶ್ರೇಷ್ಠ ಅಲ್ಲ, ಭಾಗವತ ಅಲ್ಟಿಮೇಟ್ ಅಂತ. ಅದಕ್ಕೇ ಆಚಾರ್ಯರು ಭಾಗವತಕ್ಕೆ ತಾತ್ಪರ್ಯ ಬರೋದು, ಅದೊಂದು ಓದಿದರೆ ಎಲ್ಲ ಕೂಡ ಓದಿದಂತೆ ಆಗುತ್ತೆ ಅಂತ ಅರ್ಥ. ಯಾವನ್ನ ದೃಶ್ಯತೆ ಸಾಕ್ಷಾ ಶ್ರೀಮದ್ ಭಾಗವತಂ ಪರಂ. ಸರ್ವ ವೇದಾಂತ, ಯಾರು ಭಾರಿ ಹೊಗಳಿದರೆ ಭಾಗವತ ಓದಿಲ್ಲ ಅಂತ ಹೇಳೋದು, ಇವತ್ತು ಅದೇ ಉತ್ತರಣೆ, ಭಾರಿ ಹೊಗಳಿ ಭಾಗವತ ಓದಿಲ್ಲ ಏನೋ ಮಾತಾಡ್ತಿದ್ದಾರೆ. ಕಾಳಿದಾಸರು ಹೊಡಾಡ್ತಾರೆ, ಕಾಳಿದಾಸರು ಚೌಕಟ್ಟು ಚೆನ್ನಾಗಿರೋದು ಹೌದು, ಆದರೆ ಭಾಗವತದ ಮುಂದೆ ತುಂಬ ಡಿಮಾ ಬಿಡತಕ್ಕಂಥ, ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದು. ಒಂದು ಗುಡ್ಡ ಇರುತ್ತೆ, ಉಳಿದಕ್ಕಿಂತ ಎತ್ತರ ಇದ್ದರೂ ಕೂಡ ಹಿಮಾಲಯದ ಮುಂದೆ ಯಾವುದೇ ಆಗಲ್ವೋ ಆ ರೀತಿ ಭಾಗವತದ ಮುಂದೆ ಯಾವುದೂ ಅಲ್ಲ. ಭಾಗವತನ್ನು ಯಾರು ಹೊಗಳಿದ್ದು ಏನು ಹೇಳಬೇಕು ಅವರಿಗೆ, ಭಾಗವತ ನೋಡಿಲ್ಲ ಅಷ್ಟೇ, ಏನು ಹೇಳಬೇಕು, ಏನೋ ಮಾತಾಡ್ತಾರೆ, ಭಾಗವತ ನೋಡಿಲ್ಲ ಆದ್ದರಿಂದ ಬೋಧ. ಇವತ್ತು ಮಧ್ವಾಚಾರ್ಯ ಬಗ್ಗೆ ಆಗಿರೋದು ಹಾಗೇನೆ, ಅವರು ಪೂರ್ಣ ಪ್ರಜ್ಞೆ ಸರ್ವಶಾಸ್ತ್ರ ಉಳಿದವರಿಗೆ ಅರ್ಥನೇ ಆಗೋದಿಲ್ಲ. ಯಾಕೆಂದರೆ ಅವ್ರು ಸರ್ವಮೂಲ ಓದಿಲ್ಲ. ಸರ್ವಮೂಲ ಓದೋರಿಗೆ ಏನು ಗೊತ್ತಾಗೋದಿಲ್ಲ? ನಮ್ಮಲ್ಲೇ ಭಾಳ ಜನ ಗೊತ್ತಿಲ್ಲ, ಸರ್ವಮೂಲ ಪೂರ್ತಿ ಓದೋ ಅಭ್ಯಾಸ ಬಂದೇ ಇಲ್ಲ. ವ್ಯಾಸರಾಜರು 6 ಸತಿ ಪಾಠ ಹೇಳಿದ್ರು ಅಂತ ಬರುತ್ತೆ. ಆ ಉಲ್ಲೇಖ ಬಿಟ್ಟುಬಿಟ್ರೆ ತುಂಬ ಕಡೆಗೆ ಏನಾಗಿದೆ, ನಮ್ಗೆ ಹೆಚ್ಚಾಗಿ ಜ್ಞಾನಿಗಳು ಹೇಳಿರ್ತಾರೆ, ಇವತ್ತಿನ ಪ್ರಪಂಚದಲ್ಲಿ ಮಾತ್ರ ಸರ್ವಮೂಲ ಪೂರ್ತಿ ಓದೋ ಅಭ್ಯಾಸ ಇಲ್ಲೇ ಇಲ್ಲ. ತತ್ರಾಪಿ ತಾತ್ಪರ್ಯ ಭಾಗವತ ತಾತ್ಪರ್ಯ ಓದೋದೇ ಇಲ್ಲ, ಅವೇನು ವಾಕ್ಯಾರ್ಥಕ್ಕೆ ಉಪಯೋಗ ಆಗಲ್ಲ ಅಂತ ಬಿಟ್ಬಿಡ್ತಾರೆ ಆ ಥರ. ಅದು ಆಚಾರ ಮಹಿಮೆ ಪೂರ್ತಿ ಗೊತ್ತಾಗಲ್ಲ. ಆಚಾರ ಮಹಿಮೆ ಪೂರ್ತಿ, ಉದಾಹರಣೆಗೆ ಬೆಟ್ಟ ಹತ್ಬಿಟ್ಟು ಎಲ್ಲ ನೋಡ್ತಿದ್ರೆ ಹಾಗೋ ಹಾಗೆ, ಒಂದು ಸೈಡ್ ನೋಡಿ ಒಂದ್ಬಿಟ್ರೆ ಕಂಪ್ಲೀಟ್ ವ್ಯೂ ಸಿಗಲ್ಲ. ಏನು ಮಾಡಬೇಕು, ಅವನು ಸುತ್ತ ಹಬ್ಬ ಅನಿಸುತ್ತೆ. ಆಚಾರ ಸರ್ವಮೂಲ ಗ್ರಂಥಗಳು ಅಂದರೆ ಪೂರ್ತಿ ಒಂದ್ಸರಿ ತಾರು ನೋಡಿಬಿಟ್ರೆ ಅರ್ಥ ಮಾಡ್ಕೊಂಡು ಒಂದ್ಸರ್ತಿ ಓದಿದ್ರೆ ಸಾಕು, ಆ ಹೈಟ್ ಯಾರಿಗೂ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ. ಆಗ ಉಳಿದು ಎಲ್ಲರ ಮಹಿಮೆ ಗೊತ್ತಾಗೋದು ಎಲ್ಲಿವರೆಗೂ? ಆಚಾರ ಮಹಿಮೆ ಕಣ್ಣಿ ಬಿಡೋವರೆಗೂ. ಆಚಾರ ಗ್ರಂಥ ಕಣ್ಣಿ ಬಿದ್ದಮೇಲೆ ಏನಾಗುತ್ತಾಗ, ಇವ್ರು ಬಿಟ್ಟರೆ ಇಲ್ಲ ಪೂರ್ಣ ಪ್ರಜ್ಞೆ. ಹಿಂದೆ ಹಾಗೇ ಆಗ್ತಿತ್ತು. ಇವತ್ತು ನಮ್ಮವರಿಗೆ ಗೊತ್ತಾಗಿಲ್ಲ ಆಚಾರ ಮಹಿಮೆ, ಬೇರೆಯವ್ರಿಗೆ ಹಾಗೆ ಗೊತ್ತಾಗುತ್ತೆ. ಅವ್ರೇನು ತಿಳ್ಕೊತಾರೆ, ಇಷ್ಟೆಲ್ಲ ಮತಾಚಾರ್ಯ ಇದ್ದಾರೆ, ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ, ಮಧ್ವಾಚಾರ ಮಾಡಿದ್ದಾರೆ, ಆ ಥರ ಕೇಳ್ತಾರೆ. ಅದನ್ನು ಓದ್ಬೇಕಾದ್ರೆ ಬಂದಿದ್ದು ಅದರಿಂದ ಏನಂತ ಅದಕ್ಕೆ ಸೀರಿಯಸ್ನೆಸ್ ಯಾರಿಗೂ ಇಲ್ಲ. ನಮ್ಮವರು ಆಚಾರ್ಯ ಹೆಸರು ಜನರಲ್ಲಿ ಯಾತಕ್ಕೆ ಹೇಳೋದಿಲ್ಲ ಅಂದರೆ ಸಾಮಾನ್ಯವಾಗಿ ಹೇಳೋದಿಲ್ಲ. ನೋಡಿರಿ, ನೋಟಿಸ್ ಮಾಡಿರ್ತೀರಿ. ಕಾರಣ ಏನಂದರೆ ಈ ರೀತಿ ಎಲ್ಲ ಗ್ರಂಥನ ಓದೋ ಪ್ರಸಂಗವಾಗಲಿ ಅದೇ ಆಗಲಿ ಬಂದಿಲ್ಲ. ತರ್ಕಪಾಠದಲ್ಲೇ ಅರ್ಧ ಜೀವಮಾನ ಕಳೆದುಬಿಡ್ತಾರೆ. ವ್ಯಾಕರಣ ತರ್ಕಾದಿಗಳ ಆಯುಷ್ಯ ಹೋಗಿಬಿಡೋದ್ರಿಂದ ಎಷ್ಟೋ ಜನ ಆಚಾರವಾಗಿ ಹೇಳ್ತಿರ್ತಾರೆ, ಪಾಪ ತುಂಬ ವಯಸ್ಸಾದ ಮೇಲೆ ಪಾಠ ಹೇಳೋ ಶಕ್ತಿ ಹೋಗಿಬಿಡುತ್ತಾಗ. ಅವಾಗೇನು ಮಾಡ್ತಿದ್ರು, ತಾವೇ ಓದಕ್ಕೆ ಶುರು ಮಾಡೋರು. ಅವ ಸರ್ವಮೂಲ ಓದಕ್ಕೆ ಅವಾಗ ಅಳ್ತಾ ಕೊಡ್ತೀವಿ ಎಷ್ಟೋ ಜನ ದೊಡ್ಡ ದೊಡ್ಡ ಪಂಡ್ಯ, ಅಯ್ಯೋ ಎಂಥ ಇಂಥ ಗ್ರಂಥ ಮೊದಲೇ ಓದಲಿಲ್ವಲ್ಲ ನಾವು ಅಂತೆ. ಇದು ಆ್ಯಕ್ಚುಲಿ ಫ್ಯಾಕ್ಟ್, ಅದು ಬರೀ ತಮಾಷೆ ಅಲ್ಲ. ತುಂಬ ಜನಗಳಿಗೆ ಆ ಥರ ಭಾವನೆ ಬರುತ್ತೆ. ಆಚಾರ ಸಿನಿಮೆ ಗೊತ್ತಾಗಬೇಕಾದ್ರೆ ಮಧ್ವ ವಿಜಯ ಓದೋದು ಪಾರ್ಟಿಯೇ, ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಅವ್ರ ಗ್ರಂಥ ಏನು ಅಂತ ಗೊತ್ತಾಗಬೇಕಾದ್ರೆ ಸರ್ವಮೂಲ ಓದಬೇಕು. ಆಗ ಮ್ಯಾಕ್ಸಿಮಮ್ ಭಕ್ತಿ ಬರೋದಾಗ ಆಗ್ಬೋದು. ಬೇರೆಯವರಿಗೆ ಅದು ಯಾಕೆ ಏನು ಆಚಾರ ಬಗ್ಗೆಲ್ಲ ಹೇಳ್ತಾರೆ ಅನಿಸ್ಬಿಡುತ್ತೆ ಉಳಿದವರಿಗೆ, ಅದು ಓದೋರಿಗೆ ಗೊತ್ತಾಗುತ್ತೆ. ಯಾತಕ್ಕೆ ಹೇಳ್ತಾರೆ ಮೌಂಟ್ ಏನು ಮಾತಾಡ್ತಿದ್ರೆ ಮೌಂಟ್ ಎವರೆಸ್ಟ್, ನಮ್ಮ ಗುಡ್ಡ ಏನು ಕಡಿಮೆ ಏನಂತ ಕೇಳಿದ್ರೆ ಹಾಗೋ ಹಾಗೆ ಅದು ಗುಡ್ಡ ಕಡಿಮೆ ಆದರೆ ಬೇರೆ ನೋಡೇ ಇಲ್ವಲ್ಲ ಹಾಗಾಗುತ್ತೆ. ಸರ್ವ ವೇದಾಂತ ಸಾರಂ ಹಿ ಶ್ರೀ ಭಾಗವತ ಮಿಷ್ಯತೆ ತದ್ರಸಾಮೃತ ತೃಪ್ತಸ್ಯ ನಾನ್ಯತ್ರ ಸ್ಯಾದ್ರತಿ ಹಿ ಕ್ವಚಿತ್. ಸರ್ವ ವೇದಾಂತ ಸಾರಂ ಹಿ ಶ್ರೀ ಭಾಗವತ ಮಿಷ್ಯತೆ ತದ್ರಸಾಮೃತ ತೃಪ್ತಸ್ಯ ನಾನ್ಯತ್ರ ಸ್ಯಾದ್ರತಿ ಹಿ ಕ್ವಚಿತ್. ಸರ್ವ ವೇದಾಂತ ಸಾರಂ, ಭಾಗವತದ ವೈಶಿಷ್ಟ್ಯ ಏನು ಗೊತ್ತಾ? ಸರ್ವ ವೇದಾಂತ ಸಾರ, ಸರ್ವ ವೇದಗಳಂತ. ಎಷ್ಟು ಚೆನ್ನಾಗಿದೆ ಆ ಮಾತು. ಈ ಮಾತಿಗೆ ಅರ್ಥ ಇಟ್ಕೊಂಡೆ ಆಚಾರ್ಯ ಹೇಳಿದ್ದು, ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬ್ರಹ್ಮಿತ ಪುರಾಣಾನ ಸಾರರು. ಐದರ್ಥರು ಬರುತ್ತೆ ನೋಡಿ. ಸರ್ವ ವೇದಾಂತ ಸಾರ, ಮೊದಲನೇದು ಯಾವುದು? ಅರ್ಥೋಯಂ ಬ್ರಹ್ಮಸೂತ್ರಾಣ. ವೇದಾಂತ ಅಂದ್ರೇನು? ಬ್ರಹ್ಮಸೂತ್ರ. ಸರ್ವ ವೇದಾಂತ, ಬ್ರಹ್ಮಸೂತ್ರದ ಪ್ರತಿ ಅಧಿಕರಣ, ಪ್ರತಿ ಸೂತ್ರದ ಅರ್ಥ ಕೂಡ ಇದರಲ್ಲಿ ಬಂದಿದೆ. ಬಂದಿದೆ, ಓದ್ಕೋತಾ ಹೋದರೆ ಬೇಕಾದ್ರೆ ಸಿಗುತ್ತೆ. ಆದ್ದರಿಂದ ಇಡೀ ಬ್ರಹ್ಮಸೂತ್ರದ ಅರ್ಥ ಇದೆ. ಎರಡನೇದು ಸರ್ವ ಮಹಾಭಾರತಾರ್ಥ ಅರ್ಥ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ. ಸರ್ವ ವೇದಾಂತ, ಸರ್ವ ವೇದಗಳನ್ನು ಓದೋದಕ್ಕಿಂತ ಯಾವ್ದು ದೊಡ್ಡದು? ಭಾರತ ದೊಡ್ಡದು. ಯಾಕೆ? ಭಾರತಂ ಸರ್ವ ವೇದಾಶ್ಚ ತುಲಾ ಮಾರೋಪಿ ತಾಪುರ ತೂಕ ಮಾಡಿ ನೋಡ್ಬಿಟ್ಟಿದ್ದಾರೆ. ಸರ್ವ ವೇದಗಳಿಗೂ ಅಂತ ಸರ್ವ ವೇದಗಳ ಶಕ್ತಿ ಇರುವ ಕಡಿಮೆನೆ ಅಂತ ತೋರಿಸಿದ್ದು ಯಾವುದು? ಮಹಾಭಾರತ. ಸರ್ವ ವೇದಾಂತ ಸಾರಂ, ಸೊ ಮಹಾಭಾರತದ ಸಾರ ಇದು. ಆ ಅರ್ಥನೂ ಬಂದೋಯ್ತು, ಮಹಾಭಾರತ ಅರ್ಥ ವಿನಿರ್ಣಯ ಬಂತು. ಆಮೇಲೆ ಮೂರನೇದು ಯಾವುದು? ಸರ್ವ ವೇದಾಂತ ಸಾರಂ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸು. ಸರ್ವ ವೇದಗಳು ಸೇರಿರೋದಲ್ಲಿ ಗಾಯತ್ರಿ ವೇದ ಮಾತಾತು ಗಾಯತ್ರಿ. ಸರ್ವ ವೇದಗಳಿಗೆ ಅಂತ ನಿರ್ಣಯಪ್ರಾಯವಾದ ಮಂತ್ರ ಅಂದರೆ ಯಾವುದು? ಗಾಯತ್ರಿ. ಸರ್ವ ವೇದಾಂತ ಸಾರ ಗಾಯತ್ರಿ ಭಾಷ್ಯ ರೂಪ ಇದು. ಆ ಅರ್ಥನೂ ಬಂದೋಯ್ತು, ವೇದಾರ್ಥನೂ ಬರುತ್ತೆ. ಇನ್ನೊಂದು ಉಳಿದಿದ್ದು ಯಾವುದೀಗ? ವೇದಾರ್ಥ ಪರಿಬ್ರಹ್ಮಿತ, ವೇದಾರ್ಥ ಪರಿಬ್ರಹ್ಮಿತವಾಗಿದೆ. ಎಷ್ಟು ಉದ್ದಕ್ಕೂ ಬಂದು ಸರ್ವ ವೇದಗಳ ಅಂತ, ಅಂತ ಅಂದ ನಿರ್ಣಯ, ಅಂತ ನಿರ್ಣಯ, ಸರ್ವ ವೇದಗಳ ಅರ್ಥದ ನಿರ್ಣಯ ಇದರಲ್ಲಿ ಬಂದಿದೆ, ವೇದಾರ್ಥ ಪರಿಬ್ರಹ್ಮಿತ. ಇನ್ನು ಪುರಾಣಾನಾಂ ಸಾರ, ಐದನೇದು ಪುರಾಣಾನಾಂ ಸಾರ ರೂಪ ಸರ್ವ ವೇದಾಂತ ಸಾರ. ಪುರಾಣಗಳೆಲ್ಲ ಏನವು? ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಪಬ್ರಹ್ಮಯೇ. ಸೊ ಪುರಾಣಗಳೆಲ್ಲ ಸರ್ವ ವೇದಗಳ ಅರ್ಥ ನಿರ್ಣಯಕ್ಕೆ ಹೆಲ್ಪ್ ಆಗುತ್ತೆ. ಅದರ ಸಾರ ಇದು, ಪುರಾಣಾನಾಂ ಸಾರ ರೂಪ. ಈಗ ಐದು ಅರ್ಥ ಕೂಡ ಯಾವುದರಲ್ಲಿ ಬರುತ್ತೆ? ಅದನ್ನು ಆಚಾರ್ಯ ಬಿಡಿಸಿ ಹೇಳಿರೋದು ಗರುಡ ಪುರಾಣದ ವಾಕ್ಯ. ಇದು ಭಾಗವತದಲ್ಲೇ ಬಂದಿರೋ ವಾಕ್ಯ. ಇದಕ್ಕೆ ಅರ್ಥದಂತೆ ಗರುಡ ಪುರಾಣ ತಚ್ಚೋಕ್ತಂ ಗಾರುಡೆ ಅಂತ ಹೇಳ್ತಾ ಅದೆಷ್ಟು ಕೂಡ ಸ್ಕಾಂದೇ ಇದ್ದ ಹಾಗೆ ಗರುಡ ಪುರಾಣದ ವಾಕ್ಯ ಉಲ್ಲೇಖ ಮಾಡಿದ್ದ. ಭಾಗವತದಲ್ಲೇ ಬಂದಿರೋ ಅರ್ಥ ಸರ್ವ ವೇದಾಂತ ಸಾರಂ ಹಿ ಹಿ ಅಂತ ಹೇಳಿದ್ರಿಂದ ಶೂರ್ ಅಂತ ಅರ್ಥ. ಹಿ ಅಂದ್ರೇನು? ನಿಶ್ಚಯ ಸುಮ್ಮನೆ ಹೇಳಿದ್ದಲ್ಲ, ನ ಸಂಶಯ ಅಂತ ಅರ್ಥ. ಶ್ರೀ ಭಾಗವತ ಮಿಶ್ಯತೆ, ಅದಕ್ಕೆ ಭಾಗವತ ಅಂತ ಕರೆದಿರೋದು. ಸರ್ವ ವೇದಾಂತ ಸಾರಂ ಹಿ ಶ್ರೀ ಭಾಗವತ ಮಿಶ್ಯತೆ ತದ್ರಸಾಮೃತ ಸಾರಸ್ತೃಪ್ತಸ್ಯ ನಾನ್ಯತ್ರ ಸ್ಯಾದ್ರತಿ ಕ್ವಚಿತ್. ತದ್ರಸಾಮೃತ ತೃಪ್ತಸ್ಯ, ಈ ರಸ ಎಂಬ ಅಮೃತದಿಂದ ಅವನು ತೃಪ್ತನಾಗಿರ್ತಾನಲ್ಲ, ಅವನಿಗೆ ಅನ್ಯತ್ರ ಬೇರೆ ಕಡೆಗೆ ರತಿ ಆಸಕ್ತಿ ಅನ್ನೋದು ಕ್ವಚಿತ್ನ ಯಾವ ಕಾರಣಕ್ಕೂ ಬರೋದಿಲ್ಲ. ಮುಗಿದ ಭಾಗವತ ಕೇಳಿದ್ದೇನೆ, ಭಾಗವತ ಕೇಳಿದ್ದೇನೆ ಅಂತ ಹೇಳಿದ್ರಾಕೆ. ಅಂದರೆ ಐದು ಸೇರಿರೋದ್ರಿಂದ ಯಾವ್ದು ಹೇಳಿದ್ರು ಕೂಡ ಭಾಗವತಲ್ಲಿ ಬಂದಿರೇ, ಆದ್ದರಿಂದ ನನಗೆ ಗೊತ್ತು ಅಂತ ಹೇಳಿಬಿಡ್ತಾನೆ. ಒಂದು ಐದರ ವಿಶಿಷ್ಟವಾದ ಸಾರಾಂಶ, ಆದ್ದರಿಂದ ಐದು ಒಂದು ಕಡೆ ಇದ್ದಾಗ ಒಂದೊಂದು ಕಡೆ ಯಾಕೆ ಹೋಗ್ತಾನೆ? ಐದು ಒಂದೇ ಕಡೆ ಇದೆಯಲ್ಲ. ಇವತ್ತು ಐದು ಪದಾರ್ಥ ಬೇಕು ಒಂದೇ ಅಂಗಡಿಯಲ್ಲಿ ಸಿಗೋದಾದರೆ ಒಂದೊಂದಿರೋ ಐದು ಅಂಗಡಿ ಯಾಕೆ ಹೋಗ್ತಾನೆ? ಏನು ಮಾಡ್ತಾನೆ? ಅಲ್ಲಿ ಒಂದೇ ಕಡೆ ತೊಗೊಂಡ್ಬಿಡ್ತಾನೆ ಅಷ್ಟೇ. ಅದಕ್ಕೆ ಎಲ್ಲ ಕಡೆ ಒಂದೇ ಮಾಡೋ ಕಾನ್ಸೆಪ್ಟ್ ಆಗಿ ಬೇರೆ ಕಡೆ ಹೋಗಬಾರ್ದು ಅಂತಾನೆ. ಪ್ರಾವಿಷನ್ ಎಲ್ಲ ಒಟ್ಟಿಗೆ ಸಿಗಬೇಕು, ಆ ರೀತಿ ಮಾಡಿ ಅಕ್ಕಿ ಒಂದು ಅಂಗಡಿ ಬೇಳೆ ಆ ಥರ ಹೋಗಿಬಿಟ್ಟು ಗತಿ ಏನಾಗ್ತದೆ? ಹೋಲ್ಸೇಲ್ ಆ ರೀತಿ ಮಾಡ್ತಾರಷ್ಟೇ ಹೊರತು ಇದನ್ನ ಈ ರೀತಿ ಮಾಡಿದರೆ ತಗೊಳ್ಳಿ ಬಜಿತಾಗಿ ಹೋಗುತ್ತೆ. ಆ ಅರ್ಥದಲ್ಲಿ ಭಾಗವತ ಅಂಬೋದು ಯಾರಿಗಿದು? ಹೋಲ್ಸೇಲ್ ಹೋದವ್ರಿಗೆ ಬೇರೆ ಲೆಕ್ಕ, ಎಲ್ಲರಿಗೂ ರೀಚ್ ಆಗಬೇಕಾದ್ರೆ ಭಾಗವತ ಅನ್ನೋದು ಸರಿ. ಇದು ರಸಾಮೃತ ತೃಪ್ತನಾಗಿಬಿಟ್ರೆ ಇದು ಅನೇಕ ಅರ್ಥಗಳಿದೆ. ಒಂದು ಅರ್ಥ ಯಾವುದಕ್ಕೆ? ಈ ಭಾಗವತ ಓದಿದವನಿಗೆ ಬೇರೆ ಗ್ರಂಥಗಳ ಬಗ್ಗೆ ಆಸಕ್ತಿ ಬರೋದಿಲ್ಲ. ಇನ್ನು ಭಾಗವತ ಓದಿದವರಿಗೆ ಅಪೋಸಿಟ್ ಯಾವುದು ಭಾಗವತಕ್ಕೆ? ಅನ್ಯತ್ರ ಅಪೋಸಿಟ್ ಯಾವುದು ಅದಕ್ಕೆ? ಅಭಾಗವತ. ಭಾಗವತ ಬ್ರಾಹ್ಮಣಗೆ ಅಪೋಸಿಟ್ ಯಾವುದು? ಅಬ್ರಾಹ್ಮಣ. ಗಜಕ್ಕೆ ಅಗಜ. ಭಾಗವತಕ್ಕೆ ಅಪೋಸಿಟ್ ಯಾವುದು? ಅಭಾಗವತ. ಭಾಗವತ ಅಂದರೆ ಭಗವಂತನಿಗೆ ಸಂಬಂಧಪಟ್ಟಿದ್ದು. ಅಭಾಗವತ ಅಂದ್ರೇನು? ನಾಸ್ತಿಕರು. ನಾಸ್ತಿಕರಿಗೆ ನಾಸ್ತಿಕ್ಕೆ ಹೋಗಿಬಿಡ್ತದೆ ಅಂತ ಅರ್ಥ. ನಾಸ್ತಿ ಆಸ್ತಿಕ್ಕೇನೆ ಬರೋದಿಲ್ಲ. ಇಷ್ಟೆಲ್ಲ ಕೇಳಿದ ಮೇಲೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ? ನಾಸ್ತಿಕ ಸಾಧ್ಯನೇ ಇಷ್ಟು ಓದಿದ ಮೇಲೆ. ಇವತ್ತು ನಾಸ್ತಿಕರ ಭಾಗವತ ಕೇಳಿದ್ದೇ ಇಲ್ಲ ನಾಸ್ತಿಕ. ನ್ಯಾಚುರಲಿ ಏನು ಆಶ್ಚರ್ಯ ಇಲ್ಲ ಅದರೊಳಗೆ. ಊಟ ಆಗಿಲ್ಲ ಹಸಿವಾಗಿದೆ ಅಂದರೆ ಹಾಗೂ ಹಾಗೆ. ಊಟ ಆದಮೇಲೆ ಏನಾಗುತ್ತೆ? ಭಾಗವತ ಕೇಳಿದ ಮೇಲೆ ನಾಸ್ತಿಕನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅನೇಕರು ಕೇಳೋದೇ ಇಲ್ಲ, ಗೊತ್ತಾಯ್ತಿಲ್ಲ. ಯಾರೋ ಒಬ್ಬ ನಾಸ್ತಿಕ ಇದ್ದಾನೆ, ನಮ್ಮವರೇ ಒಬ್ಬ ನಾಸ್ತಿಕ ಇದ್ದಾನೆ, ಬ್ರಾಹ್ಮಣ. ಬ್ರಾಹ್ಮಣ ಕೆಟ್ಟ ಹೆಸರು ತೊಗೊಂಡಿದ್ದಾನವೆ. ಬ್ರಾಹ್ಮಣ ಪರಮ ವಿರೋಧಿ ಬ್ರಾಹ್ಮಣನಿಗೆ. ಅವಳಿಗೆ ಯಾರು ಏನು ಮಾಡಿದಾರಂತೆ? ಉಪನ್ಯಾಸಕ್ಕೆ ಬಂದು ಕರೆದಂತಾರೆ, ಬರೋದಿಲ್ಲ ಅಂತ. ಯಾತಕ್ಕೆ ಅಂದರೆ ಅಕಸ್ಮಾತ್ ನಾನು ಕನ್ವರ್ಟ್ ಆಗಿಬಿಟ್ರೆ ಏನು ಮಾಡೋದು? ಅದು ಅವ್ರ ಕಾನ್ಸೆಪ್ಟ್ ಕನ್ವರ್ಟ್ ಆಗಿಬಿಟ್ರೆ ಆತ ಯಾತಕ್ಕೆ ಆಗಬಾರ್ದು ಅಂದರೆ ಇದರಲ್ಲಿ ಹೆಸರಿದ್ದಾರೆ ಅವರಿಗೆ, ಆಮೇಲೆ ಫಿಲ್ಡೇ ಹೋಗಿಬಿಡುತ್ತಂದು ಇದರಲ್ಲೇ ಇರಬೇಕು ಅವರು. ಇವ್ರ ಲಾಜಿಕ್ ನೋಡಿದರೆ ಹೇಗಿದೆ ಕೇಳಿ ತಿಳ್ಕೊಬೇಕು. ಅವ್ರಿಗೆ ಉದ್ದೇಶ ಏನಂದರೆ ಕೇಳಿರೋ ಉದ್ದೇಶ ಅಲ್ಲ, ಇರೋದರಲ್ಲೇ ಮ್ಯಾನೇಜ್ ಮಾಡಿ ಹೆಸರು ಉಳಿಸ್ಕೊಳ್ಳೋದು. ಕಳ್ಳ ಅಂತ ಹೆಸರಾಗಿಬಿಟ್ಟಿದ್ದಾರೆ, ನನ್ನ ಕಂಡ ಜನ ಇರ್ತಾರೆ. ಒಳ್ಳೆಯವರು ಅಂತ ಆಗಿಬಿಟ್ರೆ ಬೆಲೆ ಇಲ್ದಾಗತ್ತೆ ತಿಳ್ಕೊಂಡ್ರೆ ಆಗೋ ಹಾಗೆ. ಬೆಲೆನೇ ಅದು ನಾಸ್ತಿಕರ ಬೆಲೆ ತಿಳ್ಕೊಂಡು ಮೂರ್ಖತನ ಇದ್ರೆ ಹೇಗಿರ್ಬೋದು? ತಮಾಷೆ ಅಂದರೆ ತಮಾಷೆ. ಸೊ ಅಭಾಗವತ ಗ್ರಂಥಗಳನ್ನು ಓದಿ ಇದ್ದವನಿಗೆ ಇನ್ನೂ ಭಾಗವತ ಓದದೆ ಹೋದರೆ ಅದು ಭಾರಿ ಚೆನ್ನಾಗಿ ಕಾಣಿಸಿರುತ್ತವೆ. ಭಾಗವತ ಓದಿದ ಮೇಲೆ ಛೇ ಎಷ್ಟು ತಪ್ಪು ಮಾಡಿದೆ ಅಂತ ಗೊತ್ತಾಗುತ್ತೆ. ಎಷ್ಟೋ ದಿನಕ್ಕೆ ಇವತ್ತಿಗೂ ಆಗಿದೆ. ಅದು ಎಷ್ಟೋ ದಿನ ಭಾಗವತ ಕೇಳಿದ ಮೇಲೆ ಅವ್ರು ಏನು ಅಧ್ಯಯನ ಮಾಡೋದಲ್ಲ, ಒಂದು ವಾರ ಸಪ್ತಾಹ ಕೇಳೋ ಹೊತ್ತಿಗೆ ಏನಾಗಿರ್ತಾರಾಗಲೇ ನಮ್ಗೆ ಎಷ್ಟು ಗೊತ್ತಿಲ್ಲ ಅಂತ ಗೊತ್ತಾಗ್ಬಿಡುತ್ತಾಗಲೇ. ಹಬ್ಬ ಇದ್ದಿದ್ದೇನೆ ಸುಮ್ಮನೆ ಬೈಲಕ್ಕೆ ಹೋಗಬಾರ್ದು ಅಂತೇಳಿ ತಕ್ಷಣ ಬದಲಾಗಿಬಿಡ್ತಾನೆ. ನಿಮಗ್ನ ಅದಕ್ಕೆ ಪ್ರಜುಡಿಸ್ ಅಂತೀವಲ್ಲ ಹಾಗೆ, ಪೂರ್ವಗ್ರಹ ಅದು. ಓದಲೇಬಾರ್ದು, ತಿಳ್ಕೊಳ್ಳೇಬಾರ್ದು ಅಂತ ಹೇಳಿದರೆ ಆಗೋ ಹಾಗೆ. ಸರ್ವ ವೇದಾಂತ ಸಾರಂ ಹಿ ಶ್ರೀ ಭಾಗವತ ವಿಷ್ಯತೆ ತದ್ರಸಾಮೃತ ತೃಪ್ತಸ್ಯ ನಾನ್ಯತ್ರ ಸ್ಯಾದ್ರತಿ ಕ್ವಚಿತ್. ಅನ್ಯತ್ರ ಕ್ವಚಿತ್ ಅಂತ ಯಾವುದರಲ್ಲೂ ಆಸಕ್ತಿ ಬರೋದಿಲ್ಲ. ಯಾವುದರಲ್ಲೂ ಅಂತ ಹೇಳಿದರೆ ಲೌಕಿಕದಲ್ಲೇ ಬರೋದಿಲ್ಲ. ನಾಸ್ತಿಕ್ಕೆ ಬೇಡ, ಬರೀ ಲೌಕಿಕ ನಾಸ್ತಿ. ಫಿಸಿಕ್ಸ್ ಕೆಮಿಸ್ಟ್ರಿ ನಾಸ್ತಿಕ್ಕೆ ಹೇಳೋದಿಲ್ಲ, ಗೊತ್ತಾಯ್ತಾ? ದೇವ್ರ ಬಗ್ಗೆ ಹೇಳೋದಿಲ್ಲ ಅಷ್ಟೇ ಹೊರತು ಬೇರೆದನ್ನು ಹೇಳುತ್ತೆ. ಆದರೆ ಅದ್ರ ಬಗ್ಗೆ ಆಸಕ್ತಿ ಇದೆ. ಈಗ ಭಾಗವತ ಕೇಳಿದ್ಮೇಲೆ ಏನಾಗುತ್ತೆ? ಅವಳ ಬಗ್ಗೆ ಇದು ನಿಷಿದ್ಧ ಕೆಲಸದ ಬಗ್ಗೆ ಆಸಕ್ತಿ ಹೋಗುತ್ತೆ ಅಷ್ಟೇ ಅಲ್ಲ, ಅನುಪಯುಕ್ತ ಕೆಲಸದ ಬಗ್ಗೆಯೂ ಆಸಕ್ತಿ ಹೋಗಿಬಿಡುತ್ತೆ. ಯಾವುದೆಲ್ಲ ಆಸಕ್ತಿ ಉಳಿಯುತ್ತೆ? ದೇವ್ರ ಬಗ್ಗೆ ಮಾತ್ರ ಉಳಿ. ವೆರಿ ಸಿಂಪಲ್. ಸ್ವೀಟ್ ತರ್ತಿಲ್ಲಕ್ಕೆ ಹುಡಿ ಸಾರೆಲ್ಲ ಏನು ಮಾಡಿಬಿಡ್ತಾರೆ ಆ ಕಡೆಗೆ ಎಲ್ಲ ತೆಲ್ಬಿಟ್ಟು ಹಾಕೋಂತ ಕೇಳಿ. ಯಾಕೆ ಮೇನ್ ಬಂದಾಗ ಏನು ಮಾಡ್ತಾರೆ? ಹುಡುದ್ದೆಲ್ಲ ಜಾಗ ಹುಡುಗ ಜಾಗ ಮಾಡಿಬಿಡ್ತಾರೆ. ಆಮೇಲೆ ಬರ್ತೀವಿ ಅವೇ ಇಲ್ಲಿ ಇಲ್ಲೇ ಹಾಕೋತಾರೆ, ಆಮೇಲೆ ಬರ್ತೀರಿ ಹೇಳ್ತಾರೆ, ಮೊದಲು ಹಾಕಿಬಿಡುತ್ತಾರೆ. ಆ ರೀತಿ ಉಪ್ಪಿಗೆ ಆ ರೀತಿ ಮಾಡೋದಿಲ್ಲ. ಉಪ್ತದಕ್ಕೆ ಯಾಕಂದ್ರೆ ನೋಡಿ ಅಂದರೆ ನೋಡೋದೇ ಇಲ್ಲ ಜನಗಳು. ತದ್ರಸಾಮೃತ ತೃಪ್ತಸ್ಯ ನಾನ್ಯತ್ರ ಸ್ಯಾದ್ರತಿ ಕ್ವಚಿತ್. ನಿಮಗ್ನಾನಾಂ ಯಥಾ ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭುಃ ಪುರಾಣಾನಾಮಿದಂ ತಥಾ. ದೃಷ್ಟಾಂತ ಕೊಡ್ತಾರೆ. ನಿಮ್ನಗಾನಾಂ ಯಥಾ ಗಂಗಾ. ನಿಮ್ನಗ ನಿಮ್ನಗ ನದಿ ಅಂತ ಅರ್ಥ. ನಿಮ್ನ ಅಂದರೆ ಡೌನ್, ಟುವೆಲ್ಸ್ ಡೌನ್ ಹೋಗೋದು ಯಾವುದು? ಬಾವಿ ಹೇಳೋದಿಲ್ಲ, ಯಾಕಂದರೆ ಬಾವಿಯಲ್ಲಿ ನಿಂತಿರುತ್ತೆ. ನಿಮ್ನ ನದಿ ಅಂತ ಹೆಸರು. ನಿಮ್ನಗಾನಾಂ ಯಥಾ ಗಂಗಾ. ನದಿಗಳಲ್ಲಿ ಗಂಗೆ ಹೇಗೋ, ನದಿಗಳಲ್ಲಿ ಗಂಗೆ ಹೇಗೋ, ದೇವಾನಾಂ ಅಚ್ಯುತೋ ಯಥ ದೇವತೆಗಳಲ್ಲಿ ಅಚ್ಯುತನಾದ ನಾರಾಯಣ ಹೇಗೋ, ಸರ್ವೋತ್ತಮತ್ವ ಹರಿ ಸರ್ವೋತ್ತಮತ್ವ ವೈಷ್ಣವಾನ ಮೆಥಾ ಶಂಭು, ವೈಷ್ಣವರಲ್ಲಿ ಶಂಭು ಹೇಗೋ. ಶಂಭು ಶಬ್ದ ಮುಖ್ಯ ಅರ್ಥ ರುದ್ರದೇವರು ಅಂತಲ್ಲ, ಬ್ರಹ್ಮದೇವರು ಅಂತ ಅರ್ಥ. ಅಮರಕೋಶದ ಪ್ರಕಾರ ಕೂಡ ಶಂಭು ಅಂದರೆ ಏನು, ಫಸ್ಟ್ ಅರ್ಥ ಯಾರಿಗೆ? ಬ್ರಹ್ಮದೇವರಿಗೆ, ಗೊತ್ತಾಯ್ತಾ? ಆಮೇಲೆ ರುದ್ರದೇವರಿಗೆ. ಸೊ ಅಂದರೆ ವೈಷ್ಣವರಲ್ಲಿ ಬ್ರಹ್ಮದೇವರು ಅಂದರೆ ಬ್ರಹ್ಮವಾಯುಗಳು. ಶುದ್ಧೇ ಭಾಗವತೇ ಧರ್ಮೇ ನಿರೋತ ದುರ್ಗೋ ತರಹ, ಬ್ರಹ್ಮವಾಯುಗಳು ಹೇಗೋ ಹಾಗೆ ವಾಯುದೇವತ್ತವತ್ತೋ ಬಂತು. ಅದೇ ಬ್ರಹ್ಮದೇವರು ಕೊಡೋದಿಲ್ವಾ? ಇದು ಜಾಸ್ತಿ ಕೊಡ್ತಾರಲ್ಲ. ಸ್ವಯಂಭೋದ್ರೆ ಯಾರಿಗೆ? ಬ್ರಹ್ಮದೇವರಿಗೆ. ರುದ್ರದೇವರಿಗಿಲ್ಲ. ಶಂಭು ಅಂದರೆ ಫಸ್ಟ್ ಬ್ರಹ್ಮದೇವರಿಗೆ, ಆಮೇಲೆ ರುದ್ರದೇವರಿಗೆ, ಎರಡೂ ಇದೆ. ಜನಕ್ಕೆ ಗೊತ್ತಿರೋದು ಶಂಭು ಅಂತ ಅಷ್ಟ ರುದ್ರದೇವರೇ. ಆ ದಿಷ್ಟ ರೀತಿ ತೆಗೆದು ನೋಡಿ, ಫಸ್ಟ್ ಬ್ರಹ್ಮದೇವರ ಹೆಸರು, ಆಮೇಲೆ ರುದ್ರದೇವರ ಹೆಸರು. ವೈಷ್ಣವಾರ ಮೆಥಾ ಶಂಭು ರುಕ್ಮಿಣಿಸಿದಲ್ಲಿ ಉಪಯೋಗಿಸ್ಬೇಕು. ವಾದಿರಾಜ ಸ್ವಾಮಿಗಳು ರುಕ್ಮಿಣಿ ದೇವಿ ಬರ್ತಾರೆ ಬಾಲಿ ಹಿಡ್ಕೊಂಡು. ಯಾರಿಗೆ ಹಾಕಲಿ? ಶಂಭು ಪುತ್ರ ಸಭಹ, ಶಂಭು ಬ್ರಹ್ಮದೇವರ ಮಗ, ರುದ್ರದೇವರಲ್ಲ, ಬ್ರಹ್ಮದೇವರು ಫಸ್ಟ್ ಬಂದಿರೋದಲ್ಲಿ. ಇವರು ಬ್ರಹ್ಮದೇವ್ ರುದ್ರದ ಮಗ ಅಂತಾರಲ್ಲ, ಬ್ರಹ್ಮದೇವರ ಮಗ. ಸರಿಯಾಗಿ ಉಪಯೋಗಿಸಿದ್ದಾರೆ, ಉಪಯೋಗಿಸ್ಬೇಕಾದ್ರೆ ಅವಾಗ ಗೊತ್ತಾಗುತ್ತೆ. ವೈಷ್ಣವಾದ ಮೆಥಾಶಂ ಇದೊಂದು ಅರ್ಥ ತೊಗೊಂಡು, ರುದ್ರದೇವ ವೈಷ್ಣವರು ಹಾಗೋ ಹಾಗೆ ಸರಿಯಿದೆ. ಯಾತಕ್ಕೆ? ಯಾವಾಗಲೂ ಗಂಗೆ ತಲೆ ಮೇಲೆ ಹಾಕ್ಕೊಂಡಿರ್ತಾರಲ್ಲ, ಯಾವ ವೈಷ್ಣವರು ಅಷ್ಟೊತ್ತು ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗಂಗೆ ಹೊತ್ಕೊಂಡ್ಬಂದ್ರೆ ಸ್ವಲ್ಪ ಕೆಳಗಿಳಿಸ್ಬಿಡ್ತಾರೆ. ಆಮೇಲೆ ಅವ್ರೇನು ಮಾಡ್ತಾರೆ? ಗಂಗಾಧರ ಜಟಿಲಿ ಯಾವಾಗಲೂ ರುದ್ರದೇವರು ಚಿತ್ರ ಬರೆದು ಗಂಗಾ ಚಿತ್ರ ಮೇಲೆ ಬರೆಯದೇ ಹೋದರೆ ರುದ್ರದೇವರ ಚಿತ್ರನೇ ಅಲ್ಲ, ಗಂಗಾಧರನಾಗೇ ಇರಬೇಕು ಅವರು. ಅದಕ್ಕಾಗಿಯೇ ವೈಷ್ಣವರಲ್ಲಿ ವೈಷ್ಣವತ್ವ ತೋರಿಸೋದು ಬ್ರಹ್ಮದೇವರ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ? ಅಲ್ಲಿದ್ದವರು ರುದ್ರದ ಅವತಾರ ಮಾಡಿ ಬರ್ತಾರೆ. ವೈಷ್ಣವಾರ ಮೆಥಾಶಂಭು ಪುರಾಣಾರಾಮಿದಂ ತಥಾ, ಪುರಾಣಗಳಲ್ಲಿ ಇದು ಹೇಗಿದೆ ಆ ಥರ ಇದೆ. ನದಿಗಳಲ್ಲಿ ಗಂಗೆ ಹೇಗೆ ಸರ್ವೋತ್ಕೃಷ್ಟವೋ, ದೇವತೆಗಳು ವಿಷ್ಣು ಹೇಗೆ ಸರ್ವೋತ್ತಮನೋ, ವೈಷ್ಣವರು ವಿಷ್ಣು ಭಕ್ತರಲ್ಲಿ ಬ್ರಹ್ಮದೇವರು ಹೇಗೆ ಜೀವೋತ್ತಮರೋ, ಹಾಗೆ ಪುರಾಣದಲ್ಲಿ ಭಾಗವತ ಏನಾಗಿದೆ ಸರ್ವಶ್ರೇಷ್ಠ ಪುರಾಣ ಅಲ್ಲಿಗೆ ಇರಲಿ. ನಾಳೆ ಮುಂದಿನ ಮಾಡಿ ಜೊತೆಗೆ ಅದರ ತಂದಿರಿ ನಾಳೆ. ಐದೇ ಸ್ಕಂದ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋ ಚಮಹಂ ತೇನ ಪ್ರಿಯತಾಂ ಕಮಲಾಲಯ.